ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ 7 ಉಪದ್ರವಗಳು ಹಾಗೂ ನೀತಿವಂತರು, ಭಾಗ 7. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ 7 ಉಪದ್ರವಗಳು ಹಾಗೂ ನೀತಿವಂತರು ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ನಾವು ನಿನ್ನೆಯ ದಿನದಲ್ಲಿ ನೀತಿವಂತರು ಕೊನೆಯ ಕಾಲದಲ್ಲಿ ಎಲ್ಲ ರೀತಿಯ ಮನೆ ಆಸ್ತಿಗಳನ್ನು ಕಳೆದುಕೊಳ್ಳುವಂಥವರಾಗಿದ್ದಾರೆ. ಅದರಿಂದ ಅವರಿಗೆ ಯಾವ ಪ್ರಯೋಜನವೂ ಸಹ ಬರುವುದಿಲ್ಲ. ಹಾಗಾಗಿ ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿಯೇ ನಮಗಿರ್ತಕ್ಕಂತಹ ಅನೇಕ ಆಸ್ತಿ ಸಂಪತ್ತು ಹಣ ಐಶ್ವರ್ಯವನ್ನು ನಮ್ಮ ಮಿತಿಗಿಂತ ಹೆಚ್ಚಾಗಿದ್ದಂಥ ಪಕ್ಷದಲ್ಲಿ ಅದನ್ನು ನಾವು ದೇವರ ಸೇವೆಗೆ ಕೊಡಬೇಕು ಎನ್ನುವುದನ್ನು ದೇವರು ನಮಗೆ ತಿಳಿಯಪಡಿಸುವಂಥವರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ನೋಡಿದೆವು. ಮತ್ತು ನೀತಿವಂತರಿಗೆ ಕೃಪೆ ಕಾಲ ಮುಗಿದ ನಂತರ ಈ ಉಪದ್ರವದ ಸಮಯದಲ್ಲಿ ಯಾಕೋಬನಿಗೆ ಯಾವ ರೀತಿಯಲ್ಲಿ ಒಂದು ಸಂಕಟದ ಸಮಯ ಬಂತೋ ಅದೇ ರೀತಿಯಾದಂತಹ ಒಂದು ಸಂಕಟದ ಸಮಯ ಬರತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ಸಹ ನಾವು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಈ 7 ಉಪದ್ರವಗಳು ಹಾಗೂ ನೀತಿವಂತರು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನೀತಿವಂತರಲ್ಲಿ ಯಾವುದೇ ರೀತಿಯ ರಹಸ್ಯವಾದಂತಹ ಪಾಪ ಇರುವುದಿಲ್ಲ. ಅವರು ದೇವರ ಮುದ್ರೆಯನ್ನು ಹೊಂದಿಕೊಂಡಂತಹ ನೀತಿವಂತರಾಗಿರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಯಾವುದ ರೀತಿಯಲ್ಲಿ ಪ್ರಾಣದ ಭಯ ಬರುವುದಿಲ್ಲ. ದೇವರು ಅವರಿಗೆ ಎಲ್ಲವನ್ನು ಒದಗಿಸುತ್ತಾನೆ ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ನೋಡುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇರುವಂಥ ಸ್ಥಳದಲ್ಲಿಯೇ ತಲೆಗಳನ್ನು ಬಾಗಿಸಿ ನಮ್ರತೆಯಿಂದ ದೇವರ ಒಂದು ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠವಾಗಿದೆ. ಸ್ವಾಮಿ, ಪರಲೋಕದ ಆ ಮಹೋನ್ನತ ಸ್ಥಳದಲ್ಲಿ ಕುಳಿತು ಭೂಮಿಯ ಮಕ್ಕಳಾದಂತಹ ನಮ್ಮನ್ನು ನೀನು ಕಣ್ಣೆತ್ತಿ ನೋಡುವಂಥ ದೇವರಾಗಿದ್ದೀಯ ಸ್ವಾಮಿ. ಹೌದು ದೇವ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ವಿಶೇಷವಾಗಿ ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆತ್ಮನ ಮುಖಾಂತರವಾಗಿ ಹೊಸ ಬೆಳಕನ್ನು ಚೆಲ್ಲು ಸ್ವಾಮಿ. ಕೊನೆಯ ಕಾಲದಲ್ಲಿ ಉಪದ್ರವ ಬರತಕ್ಕಂಥದ್ದಾಗಿದೆ, ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು, ನೀತಿವಂತರ ಗುಂಪಿನಲ್ಲಿ ಮರಣವನ್ನು ಹೊಂದದೆ ಹೇಗೆ ಪರಲೋಕ ರಾಜ್ಯಕ್ಕೆ ನಾವು ಹೊಯ್ಯಲ್ಪಡಬೇಕು ಅನ್ನುವಂತಹ ಯೋಜನೆಗೆ ತಯಾರಿಯನ್ನು ಮಾಡಿಕೊಳ್ಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಈ ಒಂದು ಸಂದೇಶ ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸ್ತಕ್ಕಂತಹ ಒಂದು ದೊಡ್ಡ ಬೆಳಕಾಗುವಾಗೆ ನೀನೇ ಆಶೀರ್ವದಿಸು. ನನ್ನನ್ನು ಮರೆ ಮಾಚಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೀನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈ 7 ಉಪದ್ರವದ ಸಂದರ್ಭದಲ್ಲಿ ನೀತಿವಂತರು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ ಎಂದರೆ ಮಧ್ಯಸ್ಥಿಕೆ ಇಲ್ಲದೆ ಜೀವಿಸುವಂಥವರಾಗಿದ್ದಾರೆ. ಈಗ ಯೇಸು ಸ್ವಾಮಿ ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುವಂಥವನಾಗಿದ್ದಾನೆ, ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ಆದರೆ ಒಂದು ಕಾಲಘಟ್ಟ ಬರತಕ್ಕಂಥದ್ದಾಗಿದೆ, ನ್ಯಾಯ ವಿಚಾರಣೆ ಮುಗಿದು ನೀತಿವಂತರ ಹೆಸರನ್ನು ಜೀವದರ ಪಟ್ಟಿಯಲ್ಲಿ ದೇವರು ಬರೆಯುವುದರ ಮೂಲಕವಾಗಿ ನೀತಿವಂತರಿಗೆ ತನ್ನ ಮುದ್ರೆಯನ್ನು ಹಾಕುವಂಥವನಾಗಿದ್ದಾನೆ. ತನ್ನ ಮಕ್ಕಳು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತಹ ಮುದ್ರೆಯನ್ನು ಹಾಕಿ ತನ್ನ ಮಕ್ಕಳನ್ನು ದೇವರು ಆಯ್ದುಕೊಳ್ಳುವಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಕೃಪೆ ಕಾಲ ಮುಗಿದು ಕ್ರಿಸ್ತನು ಯಾಜಕನಾಗಿ ಮಧ್ಯಸ್ಥಿಕೆ ವಹಿಸ್ತಕ್ಕಂತಹ ಆ ಸೇವೆಯನ್ನು ಮುಗಿಸಿ ಈ ಲೋಕಕ್ಕೆ 2ನೇ ಸಾರಿ ಬರಲು ದೇವಾಲಯನ ಬಿಟ್ಟು ಹೊರಗೆ ಬಂದು ರಾಜ ವಸ್ತ್ರವನ್ನು ಧರಿಸಿಕೊಳ್ಳುವಂಥವನಾಗಿದ್ದಾನೆ. ಅಂತಹ ಸಮಯದಲ್ಲಿ ನೀತಿವಂತರಿಗೆ ಅನೇಕ ಉಪದ್ರವಗಳು ಬರತಕ್ಕಂಥದ್ದಾಗಿದೆ. ಆದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ, ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕವಿದ್ದರೂ ಆತನು ಅವುಗಳಿಂದ ಬಿಡುಗಡೆ ಮಾಡತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಎಡಗಡೆಯಲ್ಲಿ 1,000 ಜನ, ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದಿದ್ದರು, ಅವುಗಳು ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಕೀಡು ಮಾಡುವುದಿಲ್ಲ ಎನ್ನುವಂತಹ ವಾಗ್ದಾನವನ್ನು ಸಹ ನಾವು ಕೀರ್ತನೆ ಪುಸ್ತಕದಲ್ಲಿ ಓದುವಂತೆಯವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಇವತ್ತೇ ನಾವು ದೇವರ ಬಳಿಯಲ್ಲಿ ನಮ್ಮ ಪಾಪಗಳನ್ನು ಹರಕೆ ಇಟ್ಟು ನಾವು ಆತನ ಬಳಿಯಲ್ಲಿ ಬೇಡಿಕೊಳ್ಳೋಣ. ಸ್ವಾಮಿ, ನಿನಗೆ ಚಿತ್ತವಿದ್ದ ಪಕ್ಷದಲ್ಲಿ ನಾವು ನೀತಿವಂತರಾಗಿ ಜೀವಿಸುವುದರ ಮೂಲಕವಾಗಿ ನಮ್ಮ ಹೆಸರನ್ನು ಆ ಜೀವದರ ಪಟ್ಟಿಯಲ್ಲಿ ಬರೆ, ಆ ಒಂದು ನೀತಿವಂತರ ಗುಂಪಿನಲ್ಲಿ ನಾನು ಇದ್ದು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡಬೇಕು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ನಾವು ಇಡೋಣ. ಆದರೆ ಅದನ್ನು ದೇವರ ಚಿತ್ತಕ್ಕೆ ಒಪ್ಪಿಸುವುದಾದರೆ ನಾವು ಮರಣ ಹೊಂದಿದ್ದರೂ ಸರಿ ನಾವು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಕ್ಕಂಥವರಾಗಿದ್ದೇವೆ. ಒಂದು ವೇಳೆ ಜೀವಂತವಾಗಿದ್ದರೂ ಸರಿ ನಾವು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಕ್ಕಂಥವರಾಗಿದ್ದೇವೆ. ಈ ಎರಡು ಗುಂಪಿನಲ್ಲಿ ಯಾವುದಾದರೂ ಒಂದು ಗುಂಪಿನಲ್ಲಿ ನಮ್ಮನ್ನು ಸೇರಿಸು ಎನ್ನುವಂತಹ ಪ್ರಾರ್ಥನೆಯನ್ನು ನಾವು ಮಾಡುವುದರ ಮೂಲಕವಾಗಿ ಆತನ ಮುಂದೆ ನಾವು ಕೋರಿಕೆಯನ್ನು ಇಡುವುದಾದರೆ ಖಂಡಿತವಾಗಿಯೂ ಆತನ ಚಿತ್ತಕ್ಕೆ ತಕ್ಕಂತೆ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಆದರೆ ಯಾಕೋಬಿಗೆ ಒಂದು ಇಕ್ಕಟ್ಟಿನ ಸಮಯ ಬಂದ ರೀತಿಯಲ್ಲಿ ದೇವರ ಮಕ್ಕಳಿಗೂ ಸಹ ಕೊನೆಯ ಕಾಲದಲ್ಲಿ ಒಂದು ಇಕ್ಕಟ್ಟಿನ ಸಮಯ ಬರತಕ್ಕಂಥದ್ದಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ, ಹೇಗೆ ಯಾಕೋಬನು ತನ್ನ ಅಣ್ಣನನ್ನು ವಂಚಿಸಿ ಚೊಚ್ಚರ ಹಕ್ಕನ್ನು ಮೂಸದಿಂದ ಪಡೆದುಕೊಂಡು ಓಡಿ ಹೋಗ್ತಕ್ಕಂಥವನಾಗಿದ್ದಾನೆ. ಅನೇಕ ವರ್ಷದ ನಂತರ ಮತ್ತೆ ಅವನು ಹಿಂತಿರುಗಿ ಬರ್ತಕ್ಕಂಥವನಾಗಿದ್ದಾನೆ. ಮತ್ತೊಂದು ಕಡೆ ತನ್ನ ಅಣ್ಣ ಯೇಸುವನ್ನು ಸಹ ಯಾಕೋಬನನ್ನು ಸಂಧಿಸಲು ನಾಶ ಮಾಡಲು ಬರುವಂತೆವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಪ್ರಿಯ ಕೇಳುಗರೆ, ಯಾಕೋಬನಿಗೆ ತನ್ನ ಅಣ್ಣನ ಮೋಸ ಮಾಡಿದಂತಹ ಒಂದು ಅನುಭವ, ಅದನ್ನು ಕರ್ತನ ಮುಂದೆ ತನ್ನ ಪಾಪಗಳನ್ನ ಹರಕೆ ಇಟ್ಟು ಬೇಡುವಂತೆವನಾಗಿದ್ದಾನೆ. ಹೇಗೆ ನನ್ನ ಅಣ್ಣನನ್ನು ನಾನು ಸಂಧಿಸಲಿ, ಅವನು ನನ್ನ ಕೊಲೆ ಮಾಡತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಒಂದು ಮನಸ್ಸಿನ ಒಂದು ಸಂಕಟ, ಒಂದು ನೋವು, ಅವನ ಮುಖವೆಲ್ಲವೂ ಸಹ ಕಳೆಗುಂದು ಹೋಗಿ ಯಾವ ರೀತಿಯಲ್ಲಿ ನಾನು ನನ್ನ ಅಣ್ಣನನ್ನು ಸಂಧಿಸಲಿ ಅನ್ನುವಂತಹ ನಿಟ್ಟಿನಲ್ಲಿ ಯೋಚಿಸುತ್ತಿರ್ತಕ್ಕಂಥವನಾಗಿದ್ದಾನೆ. ತನ್ನ ಪಾಪಗಳನ್ನು ದೇವರ ಮುಂದೆ ಹರಕೆ ಇಡ್ತಕ್ಕಂಥವನಾಗಿದ್ದಾನೆ. ದೇವರು ಮಧ್ಯಸ್ಥಿಕೆಯನ್ನು ವಹಿಸುವುದರ ಮೂಲಕವಾಗಿ ಅಲ್ಲಿ ಯಾಕೋಬನನಿಗೆ ಬಿಡುಗಡೆಯನ್ನು ಕೊಟ್ಟು ಯೇಸುವನನ್ನು ಸಂಧಿಸುವುದರ ಮೂಲಕವಾಗಿ ಅವರು ಒಟ್ಟಾಗುವಂತಹ ಸನ್ನಿವೇಶವನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಲ್ಲಿ ಪ್ರಿಯ ಕೇಳುಗರೆ, ಮಧ್ಯಸ್ಥಿಕೆ ಸೇವೆಯನ್ನು ಮುಗಿಸಿದ್ದಾನೆ ದೇವರು. ಅಂತಹ ಸಂದರ್ಭದಲ್ಲಿ ಸೈತಾನ ಮಾಡುವಂತಹ ಒಂದು ಭಯಂಕರವಾದಂತಹ ಒಂದು ಸಮಸ್ಯೆ ಏನೆಂಬುದಾಗಿ ನಾವು ನೋಡಬೇಕಾದರೆ, ಸಮಾಪನೆ ಹೊಂದಿದಂತಹ ಪಾಪಗಳನ್ನು ಮತ್ತೆ ಮರುಗುಳಿಸುವುದರ ಮೂಲಕವಾಗಿ ಸೈತಾನನು ಅವರಿಗೆ ನೀನು ಇಂಥ ಪಾಪವನ್ನು ಮಾಡಿದ್ದೀಯಾ, ನೀನು ಪರಲೋಕ ರಾಜ್ಯಕ್ಕೆ ಯೋಗ್ಯನಲ್ಲ ಅನ್ನುವ ರೀತಿಯಲ್ಲಿ ಅವರನ್ನು ತೊಂದರೆಗೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ. ಅವರನ್ನು ಕುಗ್ಗಿಸುವಂತೆವನಾಗಿದ್ದಾನೆ ಅವರ ಮನಸ್ಸನ್ನು. ಯಾಕೆಂದರೆ ದೇವರು ಮಧ್ಯಸ್ಥಿಕೆಯ ಸೇವೆಯನ್ನು ನಿಲ್ಲಿಸಿಬಿಟ್ಟಿರ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ನೀತಿವಂತ ಮಕ್ಕಳಿಗೆ ಒಂದು ಗೊಂದಲ ಬರತಕ್ಕಂಥದ್ದಾಗಿದೆ. ಯಾಕೋಬನಿಗೆ ಯಾವ ರೀತಿಯಲ್ಲಿ ದೇವರು ತನ್ನ ಪಾಪಗಳನ್ನು ಶಮಿಸಿದರೂ ಸಹ ನನ್ನ ಅಣ್ಣ ಶಮಿಸ್ತಾನೋ ಇಲ್ಲವೋ ಅನ್ನುವಂತಹ ಒಂದು ಯೋಚನೆ, ಒಂದು ಸಂಕಟ ಬಂತು. ಅದೇ ರೀತಿಯಾದಂಥ ಒಂದು ಸಂಕಟಕ್ಕೆ ನೀತಿವಂತರು ಈ ಏಳು ಉಪದ್ರವದ ಸಮಯದಲ್ಲಿ ಯಾಕೋಬನಿಗೆ ಬಂದಂತಹ ಸಂಕಟದ ಸಮಯ ಬರ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ಮತ್ತೊಂದು ಉದಾಹರಣೆಯನ್ನು ನೋಡುವುದಾದರೆ, ನೋವನ್ನು ನಾವೇ ಒಳಗಡೆ ಹೋದ ಏಳು ದಿನದ ನಂತರ ಮಳೆ ಬಂತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತಕ್ಕಂಥವರಾಗಿದ್ದೇವೆ. ಆ ಏಳು ದಿನದಲ್ಲಿ ನೋವನ ಒಂದು ಸಂಕಟ, ನೋವನ ಒಂದು ಮನಸ್ಥಿತಿ ಹೇಗಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ಅನೇಕ ಅನೀತಿವಂತರು ಹೊರಗಡೆ ಇದ್ದಾರೆ, ಆದರೆ ನೋವ ಮತ್ತು ಆತನ ಕುಟುಂಬ ಮಾತ್ರ ಆ ನಾವೇ ಒಳಗಡೆ ಇದೆ. ಆದರೆ ಮಳೆ ಇಲ್ಲ. ಏಳು ದಿನದವರೆಗೂ ಸಹ ಅವನ ಹೆಂಡತಿ ಮಕ್ಕಳು ನೋವನ ಮನಸ್ಥಿತಿ ಹೇಗಿತ್ತು, ಅಂತಹ ಸ್ಥಿತಿ ನೀತಿವಂತರಲ್ಲಿರ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಸೈತಾನನು ಸಹ ಈ ನೀತಿವಂತ ಮಕ್ಕಳನ್ನು ಶೋಧಿಸುವಂತೆವನಾಗಿದ್ದಾನೆ. ನಿನ್ನ ಪಾಪಗಳು ಶಮಿಸಲ್ಪಟ್ಟಿಲ್ಲ, ನೀನು ಈ ರೀತಿಯ ಪಾಪಕ್ಕೆ ಗುರಿಯಾಗಿದ್ದೆ ಅಂತಕ್ಕಂತಹ ವಿಚಾರವನ್ನು ತಂದು ಅವರ ಮನಸ್ಥಿತಿಯನ್ನು ಕುಗ್ಗಿಸುವಂತೆವನಾಗಿದ್ದಾನೆ. ಆದರೆ ಯಾಕೋಬರ ಇಕ್ಕಟ್ಟಿನ ಕಾಲದಲ್ಲಿ ದೇವರ ಮಕ್ಕಳು ಭಯ ಹಾಗೂ ವೇದನೆಯಿಂದ ಮಾನಸಿಕ ಹಿಂಸೆ ಎದುರಿಸುತ್ತಿರುವಾಗ ಅವರಲ್ಲಿ ಆರೈಕೆ ಮಾಡದಿರುವ ಯಾವುದೇ ರಹಸ್ಯ ಪಾಪಗಳಿದ್ದಲ್ಲಿ ಅವರ ಚಿತಸ್ಥೈರ್ಯವು ಕುಂದಿ ಹೋಗುತ್ತದೆ. ಹತಾಶೆಯಿಂದ ಅವರ ನಂಬಿಕೆಯು ಕುಸಿದು ತಮ್ಮನ್ನು ಈ ಸಂಕಟದ ಸಮಯದಿಂದ ಬಿಡುಗಡೆ ಮಾಡಬೇಕೆಂದು ದೇವರಲ್ಲಿ ಮೊರೆ ಇಡುವುದಕ್ಕೆ ಅವರಲ್ಲಿ ಭರವಸೆ ಇರುವುದಿಲ್ಲ. ಆದರೆ ನೀತಿವಂತರಲ್ಲಿ ತಾವು ಯೋಗ್ಯರೆಂಬಂತಹ ಭಾವನೆ ಗಾಢವಾಗಿದ್ದರೂ ಬಹಿರಂಗಪಡಿಸಬೇಕಾದ ಯಾವುದೇ ರಹಸ್ಯ ಪಾಪವು ಅವರಲ್ಲಿರುವುದಿಲ್ಲ. ನ್ಯಾಯ ವಿಚಾರಣೆಯಲ್ಲಿ ಅವರ ಪಾಪಗಳೆಲ್ಲವೂ ಸಹ ಸಮಿಸಲ್ಪಟ್ಟಿವೆ ಹಾಗೂ ಅವುಗಳು ನೆನಪಿಗೆ ಬರುವುದಿಲ್ಲ. ಹೌದು ಪ್ರಿಯ ಕೇಳುಗರೆ, ನಾವು ಈ ಯಾಕೋಬಿನ ಇಕ್ಕಟ್ಟಿನ ಸಮಯದಲ್ಲಿ, ಯಾಕೋಬಿಗೆ ಬಂದಂತಹ ಆ ಸಂಕಟದ ಸಮಯದಲ್ಲಿ ನೀತಿವಂತರಲ್ಲೂ ಸಹ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ, ದೈಹಿಕವಾದ ಹಿಂಸೆ ಒಂದು ಕಡೆ ಬರ್ತಕ್ಕಂಥದ್ದಾಗಿದೆ ದುಷ್ಟರಿಂದ, ಇನ್ನೊಂದು ಕಡೆ ಸೈತಾನ ಅವರ ಮನಸ್ಸಿನಲ್ಲಿ ಮಾನಸಿಕ ಹಿಂಸೆಯನ್ನು ತರತಕ್ಕಂಥವನಾಗಿದ್ದಾನೆ. ದೇವರೇ ಕೈಬಿಟ್ಟಂತಹ ಒಂದು ಸನ್ನಿವೇಶದ ಮಾನಸಿಕ ಹಿಂಸೆ, ನನ್ನ ಪಾಪಗಳು ಸಮಿಸಿದೆಯಾ ಇಲ್ಲವೋ ಅನ್ನುವಂತಹ ಮನಸ್ಸಿನ ತೊಳಲಾಟ. ಯಾಕೆಂದರೆ ನ್ಯಾಯ ವಿಚಾರಣೆ ಮುಗಿದು ಅವರ ಪಾಪಗಳೆಲ್ಲವೂ ಸಹ ಕ್ರಿಸ್ತನ ರಕ್ತದ ಮುಖಾಂತರವಾಗಿ ತೊಳೆಯಲ್ಪಟ್ಟಿರತಕ್ಕಂಥದ್ದಾಗಿದೆ. ಅವರ ಪಾಪಗಳು ಇನ್ನೆಂದಿಗೂ ಸಹ ನೆನಪಿಗೆ ಬರುವುದಿಲ್ಲ. ಹೌದು ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಒಂದು ಯೋಹಾನ 1:9 ಓದುವುದಾದರೆ, ನಮ್ಮ ಪಾಪಗಳನ್ನು ನಾವು ಹರಕೆ ಇಟ್ಟರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ನಮಗೆ ನೀತಿಯ ವಸ್ತ್ರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ನಂಬಿಗಸ್ತನು ಎಂಬುದಂತಹ ವಾಕ್ಯವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ನಂಬಿಗಸ್ತನು ಅಂದರೆ ನಾವು ಆತನ ಮುಂದೆ ಯಾವುದೇ ರೀತಿಯ ಪಾಪಗಳನ್ನು ಹೇಳಬಹುದು. ಎಂತಹ ರಹಸ್ಯ ಪಾಪಗಳಿದ್ದರೂ ಸರಿ, ಆ ಎಲ್ಲ ಪಾಪಗಳನ್ನು ನಾವು ಹೇಳಿದರೆ ಆತನು ನಂಬಿಗಸ್ತನಾಗಿದ್ದಾನೆ, ನಮ್ಮ ಪಾಪಗಳನ್ನು ಸಮುದ್ರದ ಆಳದಕ್ಕೆ ಅಡಗಿಸಿ ಬಿಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಸಮುದ್ರದ ಆಳಕ್ಕೆ ಅಡಗಿಸಿ ಬಿಡ್ತಕ್ಕಂಥವನಾಗಿದ್ದಾನೆ ಅಂದರೆ ಅರ್ಥ ಏನು ಪ್ರಿಯ ಕೇಳುಗರೆ? ಅರ್ಥವೇನೆಂದರೆ ಆತನು ನಮ್ಮ ಪಾಪಗಳನ್ನು ಇನ್ನೆಂದಿಗೂ ಸಹ ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ. ಈ ಲೋಕದಲ್ಲಿ ನಾವು ಯಾವುದಾದರೂ ಒಂದು ವಸ್ತುವನ್ನು ಕಳ್ಳತನ ಮಾಡಿದರೆ ನಮ್ಮನ್ನು ಅನೇಕರು ಈ ವ್ಯಕ್ತಿ ಈ ರೀತಿಯಾಗಿ ಕಳ್ಳತನ ಮಾಡಿದನು ಎಂಬುದಾಗಿ ನಮ್ಮನ ಜೀವನದ ಉದ್ದಕ್ಕೂ ಸಹ ಅವರು ಅದನ್ನೇ ಜ್ಞಾಪಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ನೀತಿವಂತನು ನಂಬಿಗಸ್ತನಾಗಿರ್ತಕ್ಕಂಥ ದೇವರಾಗಿರುವುದರಿಂದ ಆತನಿಗೆ ನಮ್ಮ ಪಾಪಗಳನ್ನು ಹೇಳಿಬಿಟ್ಟರೆ ಆತನು ನಮ್ಮ ಪಾಪಗಳನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ, ಸಮುದ್ರದ ಆಳಕ್ಕೆ ಎಸೆದು ಬಿಡ್ತಕ್ಕಂಥವನಾಗಿದ್ದಾನೆ. ಸಮುದ್ರದ ಆಳಕ್ಕೆ ಎಸೆದಂತಹ ವಸ್ತುವನ್ನು ನಾವು ಹೇಗೆ ಹುಡುಕಿ ತೆಗೆಯಲು ಸಾಧ್ಯವಿಲ್ಲವೋ ಆ ರೀತಿಯಾಗಿ ನಮ್ಮ ಪಾಪಗಳನ್ನು ಆತನು ಇನ್ನೆಂದಿಗೂ ಸಹ ನೆನಪಿಗೆ ತರುವುದಿಲ್ಲ. ಅದೇ ರೀತಿಯಾಗಿ ಸೈತಾನನು ಸಹ ಕೊನೆಯ ಕಾಲದಲ್ಲಿ ಈ ನೀತಿವಂತ ಮಕ್ಕಳನ್ನು ನಾಶ ಮಾಡಬೇಕು, ಅವರನ್ನ ಪಾಪಕ್ಕೆ ತಳ್ಳಬೇಕೆಂಬುದಾಗಿ ಅನೇಕ ಶೋಧನೆಗಳನ್ನು ತರ್ತಕ್ಕಂಥವನಾಗಿದ್ದಾನೆ. ಅವರ ಹಳೆಯ ಪಾಪಗಳು ಸಮಿಸಲ್ಪಟ್ಟಂಥ ಪಾಪಗಳನ್ನೆಲ್ಲ ಅವರ ದೃಷ್ಟಿಗೆ ತರ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರ ಮಕ್ಕಳಿಗೆ ಅದು ಯಾವುದು ಸಹ ಜ್ಞಾಪಕಕ್ಕೆ ಬರುವುದಿಲ್ಲ. ಯಾಕೆಂದರೆ ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಅವರ ಎಲ್ಲ ಪಾಪಗಳು ಸಮಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ನಮ್ಮ ರಹಸ್ಯ ಪಾಪಗಳನ್ನು ಇನ್ನೂ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸ್ತಕ್ಕಂಥವರಾಗಿದ್ದೇವಾ? ಅಥವಾ ನಮ್ಮ ಎಲ್ಲ ಪಾಪಗಳನ್ನು ಆತನ ಮುಂದೆ ಹರಕೆ ಇಟ್ಟು ಬಿಟ್ಟು ಬಿಟ್ಟು ಜೀವಿಸುವಂಥವರಾಗಿದ್ದೇವಾ? ಆತನು ನಂಬಿಗಸ್ತನಾಗಿದ್ದಾನೆ ಪ್ರಿಯ ಕೇಳುಗರೆ. ಆತನ ಬಳಿಗೆ ನಿಮ್ಮ ಎಲ್ಲ ರಹಸ್ಯ ಪಾಪಗಳನ್ನು ಇವತ್ತೇ ಹೇಳುವುದಾದರೆ ಆತನು ತನ್ನ ರಕ್ತದ ಮುಖಾಂತರವಾಗಿ ತೊಳೆದು ನಮ್ಮನ್ನು ಶುದ್ಧೀಕರಿಸುವಂಥವನಾಗಿದ್ದಾನೆ. ನಾವು ಆತನ ಬಳಿಗೆ ಇವತ್ತೇ ಬರೋಣ. ಸಮಾಪನೆಯನ್ನು ಹೊಂದಿಕೊಳ್ಳೋಣ ಪ್ರಿಯ ಕೇಳುಗರೆ. ದೇವರ ಜನರಿಗೆ ತಮ್ಮ ತಪ್ಪು ದೋಷಗಳ ಬಗ್ಗೆ ಗಾಢವಾದಂಥ ತಿಳುವಳಿಕೆ ಇದೆ. ಅವರು ತಮ್ಮ ಜೀವನವನ್ನು ಪುನರ್ವಿಮರ್ಶನೆ ಮಾಡಿದಾಗ ಅವರ ನಿರೀಕ್ಷೆಯು ಕುಂದಿ ಹೋಗುತ್ತದೆ. ಆದರೆ ದೇವರ ಮಹೋನ್ನತವಾದಂತಹ ಕರುಣೆಯನ್ನು ಹಾಗೂ ಪ್ರಾಮಾಣಿಕವಾದಂತಹ ತಮ್ಮ ಪಶ್ಚಾತ್ತಾಪವನ್ನು ಅವರು ನೆನಪಿಗೆ ತಂದುಕೊಂಡು ಅಸಹಾಯಕರಾದಂತಹ ಪಶ್ಚಾತ್ತಾಪಪಟ್ಟಂತೆ ಪಾಪಿಗಳಿಗೆ ಕ್ರಿಸ್ತನ ಮೂಲಕ ದೇವರು ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವಂತೆ ಆತನಿಗೆ ಮೊರೆ ಇಡುವವರಾಗಿದ್ದಾರೆ. ನೀತಿವಂತರ ಈ ಪ್ರಾರ್ಥನೆಗೆ ತಕ್ಷಣದಲ್ಲಿಯೇ ಉತ್ತರ ಸಿಕ್ಕದಿದ್ದರೂ ಅವರ ನಂಬಿಕೆಯು ಕುಂದಿ ಹೋಗುವುದಿಲ್ಲ. ಯಾಕೋಬನು ದೇವದೂತರನ್ನು ಹಿಡಿದುಕೊಂಡಂತೆ ಅವರು ದೇವರ ಬಲವನ್ನು ಆಶ್ರಯಿಸಿಕೊಂಡು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನನ್ನನ್ನು ಬಿಡುವುದಿಲ್ಲ ಎಂದು ಬೇಡಿಕೊಳ್ಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನಾವು ನೋಡುವಂತಹ ಅತ್ಯಂತ ಮುಖ್ಯವಾದಂಥ ವಿಚಾರವೇನೆಂದರೆ ಅಂದು ಯಾಕೋಬನು ಯಾವ ರೀತಿಯಲ್ಲಿ ದೇವರ ಜೊತೆಯಲ್ಲಿ ಹೋರಾಡಿದನು, ನೀನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ದೇವರನ್ನು ಹಿಡಿದುಕೊಂಡಿದ್ದನು. ಅದೇ ರೀತಿಯಾಗಿ ಈ ನೀತಿವಂತ ಮಕ್ಕಳು ಸಹ ಕೊನೆಯ ಕಾಲದಲ್ಲಿ ದೇವರ ಜೊತೆಯಲ್ಲಿ, ಸ್ವಾಮಿ ನೀನು ನನ್ನನ್ನು ಆಶೀರ್ವದಿಸಿ ಬಿಡುಗಡೆ ಮಾಡದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಆತನನ್ನು ಭದ್ರವಾಗಿ ಹಿಡಿದುಕೊಳ್ತಕ್ಕಂಥವರಾಗಿದ್ದಾರೆ. ಇವತ್ತು ದೇವರ ಸಂಗಡ ನಾವು ಯಾವ ರೀತಿಯಲ್ಲಿ ಪ್ರಿಯ ಕೇಳುಗರೆ, ನಾವು ನಮ್ಮ ಪಾಪಗಳನ್ನು ಹರಕೆ ಇಟ್ಟು ಕಣ್ಣೀರಿನಿಂದ ಸ್ವಾಮಿ ನನ್ನ ಪಾಪಗಳನ್ನು ತೊಳೆ ನೀನು ಆಶೀರ್ವದಿಸು ಎಂಬುದಾಗಿ ನಾವು ಬೇಡುವಂಥವರಾಗಿದ್ದೇವಾ? ಆತನನ್ನು ಹಿಡಿದುಕೊಳ್ಳುವಂಥವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಆತನ ಮುಂದೆ ನಮ್ಮ ಪಾಪಗಳನ್ನು ಹೇಳಿಕೊಳ್ಳುವುದಾದರೆ ಆತನು ನಮ್ಮ ಪಾಪಗಳನ್ನು ತೊಳೆಯುವುದರ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸುವಂತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ ಪ್ರಿಯ ಕೇಳುಗರೆ, ಈ ಒಂದು ಮಹಾಸಂಕಟದ ಸಮಯದಲ್ಲಿ, ಈ ಏಳು ಉಪದ್ರವದ ಸಮಯದಲ್ಲಿ ನೀತಿವಂತರು ಯಾವುದೇ ರೀತಿಯಲ್ಲಿ ಮರಣವನ್ನು ಹೊಂದುವುದಿಲ್ಲ. ಯಾಕೆಂದರೆ ನಾವು ದೇವರ ವಾಕ್ಯದಲ್ಲೂ ಸಹ ನೋಡುವಂಥವರಾಗಿದ್ದೇವೆ, ಅನೇಕ ನೀತಿವಂತರು ಕ್ರಿಸ್ತನ ಎರಡನೆಯ ಬರವಣದಲ್ಲಿ ಮರಣವನ್ನು ಕಾಣದೆ ಎತ್ತಲ್ಪಡ್ತಕ್ಕಂಥವರಾಗಿದ್ದಾರೆ, ಒಯ್ಯಲ್ಪಡ್ತಕ್ಕಂಥವರಾಗಿದ್ದಾರೆ ಪರಲೋಕಕ್ಕೆ. ಆ ರೀತಿಯಾದಂತಹ ಮಕ್ಕಳು ಕೊನೆಯ ಕಾಲದಲ್ಲಿ ಇರತಕ್ಕಂಥವರಾಗಿದ್ದಾರೆ. ಸೈತಾನನು ಅವರನ್ನು ನಾಶ ಮಾಡಬೇಕೆಂಬುದಾಗಿ ದುಷ್ಟರನ್ನು ಪ್ರೇರೇಪಿಸುವಂತವನಾಗಿದ್ದಾನೆ. ದುಷ್ಟರು ಅವರನ್ನು ನಾಶ ಮಾಡಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡುವಂಥವರಾಗಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಪ್ರಾಣ ಭಯ ಇರುವುದಿಲ್ಲ, ಪ್ರಾಣವನ್ನು ಕಳೆದುಕೊಳ್ಳುವುದಿಲ್ಲ. ಯಾವ ರೀತಿಯಲ್ಲಿ ದೇವರು ಯೋಬನಿಗೆ, ಸೈತಾನನು ಬಂದು ದೇವರ ಬಳಿಯಲ್ಲಿ ಕೇಳುವಾಗ ಸೈತಾನನಿಗೆ ದೇವರು ಹೇಳುವಂಥವರಾಗಿದ್ದಾರೆ, ನನ್ನ ಭಕ್ತನಾದಂಥ ಯೋಬನನ್ನು ನೋಡು, ಅವನಿಗೆ ನೀನು ಏನು ಬೇಕಾದರೂ ಮಾಡು, ಆದರೆ ಅವನ ಪ್ರಾಣವನ್ನು ಮಾತ್ರ ನೀನು ತೆಗೆಯಬೇಡ ಎಂಬುದಾಗಿ ಅವನಿಗೆ ಹೇಳುವಂಥವರಾಗಿದ್ದಾರೆ, ಆಜ್ಞಾಪನೆಯನ್ನು ಮಾಡುವಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಈ ನೀತಿವಂತ ಮಕ್ಕಳನ್ನು ದುಷ್ಟರು ಅನೇಕ ರೀತಿಯಲ್ಲಿ ಹಿಂಸಪಡಿಸ್ತಕ್ಕಂಥವರಾಗಿದ್ದಾರೆ, ಆದರೆ ಅವರ ಪ್ರಾಣ ಮಾತ್ರ ಅವರಲ್ಲಿ ತೆಗೆಯಲು ಸಾಧ್ಯವಿಲ್ಲ. ಯಾಕೆಂದರೆ ಅವರ ಹೆಸರನ್ನು ಜೀವದಾರ ಪಟ್ಟಿಯಲ್ಲಿ ದೇವರು ಬರೆದು ಇರ್ತಕ್ಕಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಅವರು ಯಾವುದೇ ರೀತಿಯಲ್ಲಿ ಅವರು ದೇವರ ಮಕ್ಕಳನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಮೃಗಕ್ಕೆ ನಮಸ್ಕರಿಸದೆ ಅಥವಾ ಅದರ ಗುರುತನ್ನು ಹೊಂದದೆ ಕ್ರಿಸ್ತನ ಬರುವಣದಲ್ಲಿ ಪರಲೋಕಕ್ಕೆ ಹೋಗುವುದನ್ನು ನಿರೀಕ್ಷಿಸುತ್ತಿರುವ ಭಕ್ತರು ದುಷ್ಟರಿಂದ ನಾಶವಾಗುವುದಕ್ಕೆ ಅವರು ಬಿಡುವುದಿಲ್ಲ. ಒಂದು ವೇಳೆ ದುಷ್ಟರು ದೇವ ಜನರನ್ನು ಕೊಲ್ಲಲು ಅನುಮತಿ ಪಡೆದುಕೊಂಡಲ್ಲಿ ಸೈತಾನನು ಅವರ ದುಷ್ಟ ದೂತರು ಮತ್ತು ದೇವರನ್ನು ದ್ವೇಷಿಸುವವರೆಲ್ಲರೂ ತೃಪ್ತಿ ಹೊಂದುವರು. ಕರ್ತನ ಬರೋಣವನ್ನು ಕಣ್ಣಾರೆ ಕಾಣಬೇಕೆಂದು ಬಹಳ ಕಾಲದಿಂದ ಕಾದುಕೊಂಡಿರುವವರ ಮೇಲೆ ಸೈತಾನನಿಗೆ ಎಂತಹ ಅಧಿಕಾರವಿರುತ್ತಿತ್ತು? ಭಕ್ತರು ಮರಣ ಕಾಣದೆ ಪರಲೋಕಕ್ಕೆ ಎತ್ತಲ್ಪಡುತ್ತಾರೆಂಬ ಸತ್ಯವನ್ನು ಅಪಹಾಸ್ಯ ಮಾಡಿದವರು ದೇವರು ತನ್ನ ಮಕ್ಕಳ ಮೇಲೆ ಎಂತಹ ಪ್ರೀತಿಯನ್ನಿಟ್ಟಿದ್ದಾನೆಂದು ತಿಳಿದುಕೊಳ್ಳುವರು ಹಾಗೂ ಅವರ ಅದ್ಭುತವಾದಂತಹ ಬಿಡುಗಡೆಯನ್ನು ಕಣ್ಣಾರೆ ಕಾಣುವರು. ದೇವರ ಮಕ್ಕಳು ಸಂಕಟ, ಕಷ್ಟ, ನೋವು ಅನುಭವಿಸುತ್ತಾರೆ, ಆದರೆ ಅವರು ಹಿಂಸೆಗೊಳಗಾಗಿ ಕೊರತೆ ತಾಳಿಕೊಂಡಿರುವಾಗ, ಆಹಾರಕ್ಕೆ ತೊಂದರೆ ಆಗಿದ್ದಾಗಲೂ ಅವರು ನಾಶವಾಗುವುದಿಲ್ಲ. ಎಂಥ ಅದ್ಭುತವಾದಂತಹ ವಾಗ್ದಾನವನ್ನು ದೇವರು ಕೊನೆಯ ಕಾಲದಲ್ಲಿ ಜೀವಿಸುವಂತಹ ಈ ಒಂದು ಮಹಾಸಂಕಟದ ಸಮಯದಲ್ಲಿ, ಈ ಒಂದು ಏಳು ಉಪದ್ರವದ ಸಮಯದಲ್ಲಿ ಜೀವಿಸುವಂತಹ ಮಕ್ಕಳಿಗೆ ಕೊಡುವಂತಹ ವಾಗ್ದಾನವಾಗಿದೆ. ಇವತ್ತಿನ ದಿನದಲ್ಲಿ ಅನೇಕರು ಕೇಳುವಂತಹ ಪ್ರಶ್ನೆ ಎಂದರೆ, ಕೊನೆಯ ಕಾಲದಲ್ಲಿ ಈ ಮೃಗದ ಗುರುತು ಬರುವಾಗ ಈ ಏಳು ಉಪದ್ರವದ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಜನಗಳು ವಾಸಿಸಲು ಸಾಧ್ಯ? ಎಲ್ಲರೂ ಸಹ ನಾಶವಾಗಿ ಹೋಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಅಪಹಾಸ್ಯ ಮಾಡ್ತಕ್ಕಂಥವರಾಗಿದ್ದಾರೆ. ಅವರು ಈ ಲೋಕದ ದೃಷ್ಟಿಯಲ್ಲಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಕಲ್ಲುಗಳು ಆಕಾಶದಿಂದ ಬೀಳುವಾಗ, ಅನೇಕ ಉಪದ್ರವಗಳು, ಆಲೆಕಲ್ಲಿನ ಮಳೆ, ಈ ರೀತಿಯ ಕಾರ್ಯಗಳು ಬರುವಾಗ ಹೇಗೆ ತಾನೇ ಮನುಷ್ಯನು ಈ ಲೋಕದಲ್ಲಿ ಜೀವಿಸಲು ಸಾಧ್ಯ? ಎಲ್ಲರೂ ನಾಶವಾಗಿ ಹೋಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ, ಅಪಹಾಸ್ಯ ಮಾಡುವಂಥವರಾಗಿದ್ದಾರೆ. ಆದರೆ ಸತ್ಯವೇದ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ, ಈ ಏಳು ಉಪದ್ರವದ ಕಾಲದಲ್ಲೂ ಸಹ ದೇವರ ಮುದ್ರೆಯನ್ನು ಹಾಕಿಸಿಕೊಂಡಂತಹ, ದೇವರ ಕೋಪದ ಸಮಯದಲ್ಲೂ ಸಹ ನೀತಿವಂತರು ನಿಲ್ತಕ್ಕಂಥವರಾಗಿದ್ದಾರೆ, ದುಷ್ಟರು ಸಹ ಇರ್ತಕ್ಕಂಥವರಾಗಿದ್ದಾರೆ. ಆದರೆ ಆ ದುಷ್ಟರು ಕಣ್ಣಾರೆ ನೋಡುವಂಥವರಾಗಿದ್ದಾರೆ ಯಾವ ರೀತಿಯಲ್ಲಿ ನೀತಿವಂತರು ಪರಲೋಕಕ್ಕೆ ಒಯ್ಯಲ್ಪಡ್ತಕ್ಕಂಥವರಾಗಿದ್ದಾರೆ, ಯಾವ ರೀತಿಯಲ್ಲಿ ಆತನು ಎರಡನೇ ಸಾರಿ ಬರುವಾಗ ನೀತಿವಂತರು ಅನೇಕ ದಿನಗಳಿಂದ ಇದೋ ಕರ್ತನು ಇವರಿಗೋಸ್ಕರ ಕಾದಿದ್ದೆವು ಅಂತಕ್ಕಂತಹ ಆ ಒಂದು ವಾಗ್ದಾನದೊಂದಿಗೆ ಅವರು ನಿರೀಕ್ಷೆಯನ್ನು ಹೊಂದಿರತಕ್ಕಂಥ ಮಕ್ಕಳು ಪರಲೋಕ ರಾಜ್ಯಕ್ಕೆ ಹೋಗುವಂಥದ್ದನ್ನು ಅನೀತಿವಂತರು ನೋಡುವಂಥವರಾಗಿದ್ದಾರೆ. ಎಂತಹ ಅದ್ಭುತ ಅಲ್ಲ ಪ್ರಿಯ ಕೇಳುಗರೆ. ಈ ಗುಂಪಿನಲ್ಲಿ ನೀವು ಇರಬೇಕೆಂಬುದಾಗಿ ಭಾವಿಸ್ತಕ್ಕಂಥವರಾಗಿದ್ದೀರಾ? ನೀವು ಇರಬೇಕೆಂಬುದಾಗಿ ಭಾವಿಸುತ್ತಿದ್ದಂಥ ಪಕ್ಷದಲ್ಲಿ ಈ ದಿನವೇ ನಾವು ಆತನ ಮುಂದೆ ಬೇಡಿಕೊಳ್ಳೋಣ. ಅದು ಆತನ ಚಿತ್ತ ಪ್ರಿಯ ಕೇಳುಗರೆ, ನಾವು ಇರಬೇಕಾ ಬೇಡ ಎನ್ನುವುದು ದೇವರು ನಿರ್ಧರಿಸತಕ್ಕಂಥನಾಗಿದ್ದಾನೆ. ಯಾಕೆಂದರೆ ನಮ್ಮ ಬಲಹೀನತೆಗಳನ್ನು ಬಲವನ್ನು ಹರಿತುಕೊಂಡಂಥ ದೇವರು ಆತನಾಗಿದ್ದಾನೆ. ಆದರೆ ನಾವು ಆತನ ಮುಂದೆ ಕೇಳಿಕೊಳ್ಳೋಣ, ಆತನು ತನ್ನ ಚಿತ್ತಕ್ಕೆ ತಕ್ಕಂತೆ ನಡೆಸತಕ್ಕಂಥನಾಗಿದ್ದಾನೆ. ಎಲ್ಲರ ಕಣ್ಣುಗಳು ಆತನನ್ನು ನೋಡುವವು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಾಗ, ನೀತಿವಂತರು ಮರಣವನ್ನ ಕಾಣದೆ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಕ್ಕಂಥದ್ದನ್ನ ಅನೇಕ ದುಷ್ಟರು ನೋಡುವಂತವರಾಗಿದ್ದಾರೆ, ಎದೆ ಬಡಿದುಕೊಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ನೀತಿವಂತ ದೇವರ ಮಕ್ಕಳಿಗೆ ಅನೇಕ ಸಂಕಟಗಳು ಬರತಕ್ಕಂಥದ್ದಾಗಿದೆ, ಹಿಂಸೆಗಳು ಬರತಕ್ಕಂಥದ್ದಾಗಿದೆ, ಆಹಾರವಿಲ್ಲದೆ ಜೀವಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯಲ್ಲಿ ಪ್ರಾಣ ನಷ್ಟವಾಗುವುದಿಲ್ಲ, ಅವರು ನಾಶವಾಗುವುದಿಲ್ಲ, ಅವರು ಮರಣವನ್ನ ಕಾಣದೆ ನಾಶನವನ್ನ ಹೊಂದದೆ ಅವರು ಪರಲೋಕ ರಾಜ್ಯಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಕ್ರಿಸ್ತನ ಬರೋಣ ಶೀಘ್ರವಾಗಿದೆ. ನಮ್ಮ ಪಾಪಗಳನ್ನ ಹರಕೆಟ್ಟು ಬಿಟ್ಟು ಬಿಟ್ಟು ಪಾಪವಿಲ್ಲದಂತಹ ಜೀವಿತವನ್ನು ಜೀವಿಸೋಣ. ಯಾವುದೇ ರೀತಿಯಲ್ಲಿ ನಮ್ಮ ಪ್ರಾಣದ ಬಗ್ಗೆ ಭಯಪಡದೆ ಆತನಿಗೆ ಒಪ್ಪಿಸಿಕೊಟ್ಟು ಜೀವಿಸುವುದಾದರೆ ಖಂಡಿತವಾಗಿ ಆತ ನಮ್ಮನ್ನು ನಡೆಸ್ತಕ್ಕಂಥವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ಹೇಗೆ ದೇವರು ಈ ನೀತಿವಂತ ಮಕ್ಕಳಿಗೆ ಆಹಾರವನ್ನು ಒದಗಿಸ್ತಕ್ಕಂಥವನಾಗಿದ್ದಾನೆ, ಮಧ್ಯವರ್ತಿ ಇಲ್ಲದೇ ಇರುವಾಗಲೂ ಸಹ ಯಾವ ರೀತಿಯಲ್ಲಿ ಕ್ರಿಸ್ತನೊಂದಿಗೆ ನಿಕಟ ಸಂಪರ್ಕವನ್ನು ಈ ನೀತಿವಂತರು ಹೊಂದಿಕೊಳ್ಳುವವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ಮುಂದುವರಿದು ನಾಳಿನ ದಿನದಲ್ಲಿ ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನಿನ್ನ ಮಕ್ಕಳು ನಿನ್ನ ಮುಂದೆ ಬಂದು ತಮ್ಮ ಪಾಪಗಳನ್ನು ಹರಕೆಯಿಡುವಾಗ ನೀನು ಸ್ವಾಮಿ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಎಲ್ಲಾ ಪಾಪಗಳನ್ನು ಸಮಿಸುವಂತ ದೇವರಾಗಿದ್ದೀಯ. ಸಮುದ್ರದ ಹಾಳಕ್ಕೆ ನಮ್ಮ ಪಾಪಗಳನ್ನು ಎಸೆದು ಬಿಡ್ತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ಹೌದು ದೇವ, ನೀನೆಂದಿಗೂ ಸಹ ನಮ್ಮ ಪಾಪಗಳನ್ನು ನೆನಪಿಸಿಕೊಳ್ತಕ್ಕಂಥ ದೇವರಲ್ಲ ಎನ್ನುವಂತಹ ವಿಚಾರವನ್ನು ನಾವು ಕಲಿತಿದ್ದೇವೆ. ಈ ಸಮಯದಲ್ಲಿ ಯಾರೆಲ್ಲ ನಿನ್ನ ಮಕ್ಕಳು ತಮ್ಮ ಪಾಪಗಳನ್ನು ಹರಿಕೆಟ್ಟು ಬಿಟ್ಟು ಬಿಡುವಂಥವರಾಗಿದ್ದಾರೆ ಅವರ ಸಂಗಡ ನೀನು ಮಾತನಾಡು ಸ್ವಾಮಿ. ಅವರ ಜೀವಿತವನ್ನು ನೀನು ಉಜ್ವಲಗೊಳಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ನಿನ್ನ ಮುಂದೆ ಸ್ವಾಮಿ ಪರಲೋಕ ರಾಜ್ಯಕ್ಕೆ ಮರಣವನ್ನು ಕಾಣದೆ ಎತ್ತಲ್ಪಡಬೇಕು ಎನ್ನುವಂತಹ ಆಸೆ ಇರಬಹುದು ಸ್ವಾಮಿ. ಆದರೆ ಅದನ್ನು ನೆರವೇರಿಸತಕ್ಕಂಥ ದೇವರು ನೀನಾಗಿದ್ದೀಯಾ. ಆ ನಿಟ್ಟಿನಲ್ಲಿ ಸ್ವಾಮಿ ನಿನ್ನ ಮಕ್ಕಳು ಈ ಸತ್ಯವನ್ನು ಹರಿತುಕೊಂಡು ಆ ನೀತಿವಂತರ ಗುಂಪಿನಲ್ಲಿದ್ದು ನಿನ್ನ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡುವಂತಹ ಮಕ್ಕಳಾಗುವಾಗೆ ಆಶೀರ್ವಹಿಸು. ಈ ಸಂದೇಶ ಕೇಳುಗರಿಗೆ ಆಶೀರ್ವಾದದಾಯಕವಾಗಿದ್ದು ಒಂದು ದೊಡ್ಡ ಬೆಳಕನ್ನು ನೀಡುವಂತಹ ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂತಹ ಒಂದು ಸತ್ಯವಾಗುವಾಗ ಇದನ್ನು ಮಾರ್ಪಡಿಸು, ನೀನೇ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.